بشهود جست تليون يدب قدايا ज्ञान फलाय बुधा सुर सुख दुख सत्कारणाय विततय नमो नमस्ते। मुंदे हनुमंत होरडता इद्दाने दृष्ट्वा सुर प्रणयितां बलमस्य चोग्रम देवाः कृतष्टुवरम् सुमनोभिवृष्ट्या तैराद्रतः पुनरसौ एतैव गच्छन् छायाग्रहम् प्रतिददर्शय सिंहिकाख्यम्। हनुमन्त नागमातेय बायिगे बेग होक्कु होरगे बरुव मूलक देवतेगळिगेल्ल संतोषपडिसिद अंदरे तन्नवर रक्षणे तानु सदा माडतेने एंबुदन्न हनुमन्त तोरिकोट्ट। ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನ ಹನುಮಂತನ ಮೇಲೆ ಮಾಡುತ್ತಾ ಇದ್ದಾರೆ. ಇಂತಹ ಕಾಲಕ್ಕೆ ಮುಂದಕ್ಕೆ ಹೋಗ್ತಾ ಛಯಾಗ್ರಹಂ ಪ್ರತಿದರ್ಶಚ ಸಿಂಹಿಕಾಖ್ಯಂ ಅಲ್ಲಿ ಹೇಳ್ತಾ ಇದ್ದಾರೆ. ಸಿಂಹಿಕ ಅಂತ ಒಂದು ಛಾಯಾಗ್ರಹ, ಛಾಯೆಯನ್ನ ಹಿಡಿದು ಗ್ರಹಿಸುವಂತ ಒಂದು ದುಷ್ಟವಾಗಿರತಕ್ಕಂಥ ಪ್ರಾಣಿ ಅದು ಬರ್ತಾ ಇದೆ ರಾಕ್ಷಸಿ. ಅವಳ ಕುರಿತು ಹೇಳ್ತಾರೆ, ಲಂಕಾವನಾಯ ಸಕಲಸ್ಯ ನಿಗ್ರಹಸ್ಯಾಹ ಸಾಮರ್ಥ್ಯಂ ಅಪ್ರತಿಹತಂ ಬಹದೋ ವಿಧಾತ. ಬ್ರಹ್ಮದೇವರು ಲಂಕೆಯನ್ನ ರಕ್ಷಣೆ ಮಾಡಲಿಕ್ಕೆ, ಲಂಕೆ ಸುತ್ತು ಇರತಕ್ಕಂಥ ಸಮುದ್ರದಲ್ಲಿ ಅದಿರುತ್ತೆ ಇದ್ದು, ಲಂಕೆಯ ಕುರಿತು ಯಾರಾದರೂ ಬಂದರೆ ಅವರನ್ನ ಹಿಡಿದು ಕೊಂದು ಹಾಕಿಬಿಡುತ್ತೆ. ಅದಕ್ಕೆ ವಿಶೇಷವಾದ ಸಾಮರ್ಥ್ಯ ಬ್ರಹ್ಮದೇವರ ವರದಿಂದ ಬಂದಿತ್ತು ಅಂತ ಹೇಳ್ತಾರೆ. ಅಂಥ ಹನುಮಂತನನ್ನ ನೋಡಿ ಆ ಹನುಮಂತನ ಛಾಯೆಯನ್ನ ಹಿಡಿದು ಸೆಳೆಯಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಹಾಗೆ ಛಯಾಂ ಅವಾಕ್ಷಿಪದಸೌ ಪವನಾತ್ಮದಸ್ಯ ತಸ್ಯ ಶರೀರವನ್ನು ವಿಶ್ವ ವಿಭೇದ ಚಾಶ. ಆ ವಾಯುದೇವರು ನೋಡಿದರಂತೆ, ಅವಳು ಬಾಯಿ ತೆಗೆದ ಕೂಡಲೇ ಒಳಗೆ ಹೋದರು, ಅದನ್ನ ಸೀಳಿಕೊಂಡೇ ಹೊರಗೆ ಬಂದರು. ಮೊದಲು ನಾಗಮಾತೆಯ ಬಾಯಲ್ಲೂ ಹೋಗಿದ್ರು, ಹೋಗಿ ಹೊರಕ್ಕೆ ಬಂದ್ರಷ್ಟೇ ಇಲ್ಲಿ ಸೀಳಿ ಹೊರಗೆ ಬರ್ತಾರೆ. ಅಂದ್ರೆ ತನ್ನವರನ್ನ ರಕ್ಷಣೆ ಮಾಡುತ್ತಾರೆ, ಹಾಗೆ ದುಷ್ಟರನ್ನ ಶಿಕ್ಷಣೆ ಮಾಡುತ್ತಾರೆ ಎಂಬುದನ್ನ ವಾಯುದೇವರು ಚೆನ್ನಾಗಿ ತೋಡಿಕೊಡ್ತಾ ಇದ್ದಾರೆ ಇಲ್ಲಿ. ನಂತರ ಅಲ್ಲಿ ಹೇಳುತ್ತಾರೆ, ನಾವು ಇಲ್ಲಿ ಛಾಯಾಗ್ರಹ ಅದೊಂದು ರಾಕ್ಷಸಿ, ಅದು ಹನುಮಂತನನ್ನು ಸೆಳೆಯಿತು ಅಂತ ನೋಡುವ ಹಂತ ಒಂದು. ಎಲ್ಲಾ ಕಡೆ ಹನುಮಂತನೇ ಇರುತ್ತಾನೆ, ಆ ಛಾಯಾಗ್ರಹದಲ್ಲೂ ಅವಳಲ್ಲೂ ನಿಂತು ಆ ತಾಕತ್ತನ್ನು ಕೊಟ್ಟು ಅವಳ ಮೂಲಕ ಆ ರೀತಿಯಾದ ಸೆಳೆತವನ್ನ ತಂದವ ಹನುಮಂತನೇ. ಹನುಮಂತ ಇಲ್ಲದ ಜಾಗ ಎಲ್ಲಿ? ಎಲ್ಲಿ ಎಲ್ಲಾ ಕಡೆ ರಾಕ್ಷಸರೆಲ್ಲರೂ ಕೂಡ ಯುದ್ಧಕ್ಕೆ ಬಂದರೆ ಆ ರಾಕ್ಷಸರ ಒಳಗಿದ್ದು ತಾಕತ್ತನ್ನ ಕೊಟ್ಟು ಯುದ್ಧ ಮಾಡಿಸಿದ್ದು ಹನುಮಂತನೇ. ಎಲ್ಲರೊಳಗಿದ್ದು ಪ್ರಾಣವಾಯುವನ್ನ ನಡೆಸುವಂತಹ ಹನುಮಂತನೇ ರಾಕ್ಷಸರಿಗೂ ಬಲ. ಅದರಿಂದ ಮುಂದೆ ಹೇಳುತ್ತಾರೆ, ನಿಸ್ಸೀಮಂ ಆತ್ಮಬಲಮಿತ್ಯನು ದರ್ಶಯಾನ ಹತ್ವೈವ ತಾಮಿ ವಿಹತ್ವ ವರಾಭಿಗುಪ್ತ. ಎಲ್ಲ ಕಡೆ ಕೂಡ ಹನುಮಂತ ಬ್ರಹ್ಮದೇವರಿಗೆ, ವಾಯುದೇವರು ಬ್ರಹ್ಮದೇವರಿಗೆ ಸಮಾನ ಅಂತ ತೋರಿಕೊಳ್ಳಲಿಕ್ಕೆ ಏನು ಮಾಡುತ್ತಾ ಇದ್ದಾರೆ? ಬ್ರಹ್ಮದೇವರ ವರಬಲ ಇರತಕ್ಕಂಥವರನ್ನ ಮಿಕ್ಕ ಕಡಿಮೆ ದೇವತೆಗಳು ಅವರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ವರವನ್ನು ತುಂಡು ಮಾಡತಕ್ಕಂಥ ಸಾಮರ್ಥ್ಯ ಸಮಾನರಾದವರಿಗೆ ಮಾತ್ರ ಇರುತ್ತೆ. ಅಂತಹ ಸಮಾನರಾದಂತಹ ವಾಯುದೇವರು ವಿಧಾತೃ ವರಾಭಿಗುಪ್ತ, ಬ್ರಹ್ಮದೇವರ ಬರದಿಂದ ರಕ್ಷಿತಳಾದಂಥ ಆ ಸಿಂಹಿಕೆಯನ್ನು ಸಂಹಾರ ಮಾಡಿ, ಲಂಬೆ ಸಲಂಬ ಶಿಖರೆ ನಿಪಪಾತ ಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚಕೋಶ. ನಾವು ನೋಡೋದ್ರೊಳಗೆ ಬಂದಾಯಿತು ಲಂಕೆ, ಲಂಕೆಗೆ ಬಂದಾಯಿತು. ಆ ಪ್ರಾಕಾರ ರೂಪವಾಗಿರತಕ್ಕಂಥ ಅಂದ್ರೆ ಲಂಕೆ ಸುತ್ತಲೂ ದೊಡ್ಡ ಪರ್ವತ ಇತ್ತು, ಪರ್ವತವೇ ಸುತ್ತಮುತ್ತಿತ್ತು, ಅದರ ಮೇಲೆ ಧುಮುಕಿದ. ನಂತರ ಅಥ ಸಂಚುಕೋಚ, ದೊಡ್ಡ ರೂಪವನ್ನ ಚಿಕ್ಕದಾಗಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಲ್ಲ, ನಮಗಾಗಲ್ಲ, ಶರೀರ ಗಿಡದಾಗಿ ದೊಡ್ಡದಾಗಿ ಮಾಡಿಕೊಳ್ಳಿಕ್ಕಾಗಲ್ಲ, ಅದಕ್ಕೆ ದೇವತೆಗಳು ಅಂತ ಕರೆಯೋದು ಮಹಾನುಭಾವರು. ಇನ್ನ ಎಷ್ಟು ಶರೀರ ಮಾಡಿದ್ರು ಅಂದರೆ ಭೂತ್ವ ಬಿಡಾಲ ಸಮೇತ ಬೆಕ್ಕಿನಷ್ಟು ಗಾತ್ರಕ್ಕೆ ಬಂದರಂತೆ ಹನುಮಂತ. ಅದಕ್ಕೆ ಹನುಮಂತನ ಪ್ರತಿಮೆಗಳೆಲ್ಲ ನೋಡ್ತಾ ಇರ್ತೀವಿ, ವ್ಯಾಸರಾಯ ಪ್ರತಿಷ್ಠಿತ ದೊಡ್ಡ ಪರ್ವತದಷ್ಟು ಪ್ರತಿಮೆ ಉಂಟು, ಚಿಕ್ಕ ಬೆಕ್ಕಿನಷ್ಟು ಪ್ರತಿಮಾನೂ ಇದೆ. ಅದಕ್ಕೆ ಬಾಲಾಂಜನೇಯ ಅಂತ ತುಂಬಾ ಕಡೆ ಹೆಸರು. ಇಷ್ಟೇ ಚಿಕ್ಕ ಪ್ರತಿಮೆ, ಇನ್ನೂ ಚಿಕ್ಕದು, ಇನ್ನೂ ಚಿಕ್ಕದು, ಅಷ್ಟೇ ದೊಡ್ಡದು. ನೀವು ಬೆನುಗೊಂಡಕ್ಕೆ ಹೋಗಿದ್ದೀರಾ? ಅನಂತಪುರ ಹತ್ರ ಅಲ್ಲಿ ಊರು ಬಾಗಿಲು ಪ್ರಾಣದೇವರು ಅಂತಿದ್ದಾರೆ. ಎಷ್ಟು ಎತ್ತರ, ಅಷ್ಟು ಎತ್ತರ ಪ್ರಾಣದೇವರು. ಅದು ಕೆತ್ತಿಸಿದ್ದಲ್ಲ, ಅವರು ತಮ್ಮ ಸಮಾನವಾಗಿ ಆಕಾರದಲ್ಲಿ ಪ್ರಾಣದೇವರನ್ನ ಅಂಗಾರದಿಂದ ಬರೆದ ವ್ಯಾಸರಾಜರು. ಆ ಅಂಗಾರದಿಂದ ಬರೆದ ಪ್ರಾಣದೇವರು ದಿನೇ ದಿನೇ ಹೊರಗೆ ದಷ್ಟಪುಷ್ಟವಾಗಿ ಬೆಳೀತಾ ಹಾಗೆ 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 ಬೆಳೀತಾ ಬಂದರು. ಯಾರೋ ಒಬ್ಬ ಪ್ರಾಣದೇವರಿಗೆ ಚಪ್ರ ಹಾಕಿಸ್ತಾ ಇದ್ದ ಬಿಸಿಲು ಬೀಳಬಾರದು ಅಂತ. ಮಾರನೇ ವರ್ಷಕ್ಕೆ ತಲೆ ಆ ಚಪ್ರ ದಾಟಿಕೊಂಡು ಮೇಲಕ್ಕೆ ಹೋಗಿರ್ತದೆ. ಅಯ್ಯೋ ಅಂತ ಮತ್ತ ಚಪ್ರ ಮೇಲಕ್ಕೆ ಹೀಗೆ ಹಾಕ್ಸಿ ಹಾಕ್ಸಿ ಅವನು ಸಾಕಾಯ್ತಂತೆ, ಈ ಹನುಮಂತ ಹೆಚ್ಚು ಬೆಳಿಬಾರದು ಅಂತೇಳಿ ಆ ಚಪ್ರ ಹಾಕೋನಿಗೆ ಹೇಳಿಬಿಟ್ಟ, ತಲೆ ಮೇಲೆ ಒಂದು ಮಳೆ ಹೊಡಿ, ಹೊಡೆದವ ಅಲ್ಲೇ ಸತ್ತ. ಈತ ನಿಂತ, ಅಲ್ಲ ಮಳೆ ಹೊಡೆದ್ರೆ ನಿಲ್ಲಬೇಕಾ ಅಂದ್ರೆ ತಾನೇ ಮಾಡಿಸಿಕೊಂಡು ನಿಂತ ಅಂತ. ಆ ರೀತಿಯಲ್ಲಿ ಹನುಮಂತ ಅಷ್ಟೂ ದೊಡ್ಡ ಶರೀರ, ಚಿಕ್ಕ ಶರೀರ ಆಯಿತು. ನಿಶಿ ತಾಂ ಪುರೀಂ ಚ ಪ್ರಾಕ್ಷ್ಯನ್ ನಿದರ್ಶನ ರೂಪವತೀಂ ಸಲಂಕಾಂ ರುದ್ಧೋನಯಾಶ್ವಥ ವಿಜಿತ್ಯ ಚ ತಾಂ ಸ್ವಮುಷ್ಟಿಪಿಷ್ಟಾಂ ತಯಾ ಅನುಮತ ಏವ ವಿವೇಶ ಲಂಕಾಂ. ಲಂಕೆ ಪ್ರವೇಶ ಮಾಡಬೇಕು ಮಾಡಬೇಕನ್ನುವಾಗ ಲಂಕಾ ಅಭಿಮಾನಿ ದೇವತ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದ. ನಿಜ ರೂಪವತೀಂ ಸಲಂಕಾಂ ಅನಯ ರುದ್ಧ ಆಕೆ ತಡೆದು ಬಿಡ್ತಾ ಇದ್ದಾಳೆ. ಯಾರು ನೀನು, ಒಳಕ್ಕೆ ಯಾಕೆ ಹೋಗ್ತಾ ಇದ್ದೀನಿ? ಅವಾಗೆ ಬ್ರಹ್ಮದೇವರು ಆಕೆಗೆ ಹೇಳಿದ್ದು, ನೀನು ಈ ಲಂಕೆಯನ್ನು ರಕ್ಷಣೆ ಮಾಡು, ಆದರೆ ಮುಂದೆ ಒಬ್ಬ ಬರ್ತಾನೆ, ಬಂದು ನಿನ್ನ ಪೆಟ್ಟು ಹಾಕ್ತಾನೆ ನಿನಗೆ, ಅವನೇ ಒಳಗೆ ಹೋಗ್ಲಿಕ್ಕೆ ಸಮರ್ಥ, ಅವನ ಬಿಟ್ಟು ಬಿಡು ಅಂತ ಬ್ರಹ್ಮದೇವರೇ ಅಪ್ಪಣೆ ಕೊಟ್ಟಿರ್ತಾರೆ. ಅವಾಗ ಮುಷ್ಟಿಯಿಂದ ಒಂದೇ ಅದು ಎಡಗೈಯನ್ನು ಹಿಡಿತಾರೆ. ಹೆಂಗಸು ಹೊಡಿಬಾರದು, ಆದರೆ ಹೊಡೆದ್ರೆ ಹೊಡೆದು ಬುದ್ಧಿ ಬರಲ್ಲ, ಏನ್ ಮಾಡೋಣ ಅಂತೇಳಿ ಒಂದ್ ಏಟು ಕೊಟ್ಟು ಕೊಟ್ಟ ಕೂಡಲೇ ಮೈಯೆಲ್ಲ ಚೂರು ಚೂರಾದಂತೆ ಬಿದ್ದು ಕೈ ಜೋಡಿಸಿ ಹೇಳ್ತಾಳೆ, ಓ ಬ್ರಹ್ಮದೇವರು ಹೇಳಿದ ವ್ಯಕ್ತಿ ನೀನೇನೆ ಮುಂದಕ್ಕೆ ಹೋಗಬಹುದು ಅಂತ. ತಯಾ ಅನುಮತ ಏವ ವಿವೇಷ ಲಂಕ, ಹೋಗಿ ಅಂತ ಹೇಳಿದಾಗ ಆಕೆ ಹೇಳಿದ ಕೂಡಲೇ ತಾ ಹೊರಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ವಾಯುದೇವರಿಗೆ ಆರಾಮದಿ ಬೇಕಾಗಿಲ್ಲ, ಆದರೆ ಲೋಕದೃಷ್ಟಿಯಿಂದ ಬ್ರಹ್ಮದೇವರ ವರಬಲದಿಂದ ಇರತಕ್ಕಂಥವಳ ಆ ಮಾತಿನ ಪ್ರಕಾರವೇ ಹೋದಂತೆ ಮಾಡ್ತಾ ಇದ್ದ. ತದನಂತರ ಯಾಕೆ ಅರ್ಧರಾತ್ರಿ ಹೊರಟದ್ದು, ಬೆಳಿಗ್ಗೆ ಹೋಗ್ಬೋದಲ್ಲ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಯಾರ ಮನೆಗೂ ಹೋಗಬೇಡಿ, ಅದು ಅರ್ಧರಾತ್ರಿ ಹೊತ್ತಿನಲ್ಲಿ ಹೋಗಬೇಡಿ. ಹೋಗುವುದು ಯಾಕೆ ಅರ್ಧರಾತ್ರಿ ಹೊತ್ತಿನಲ್ಲಿ ಅಂದ್ರೆ ಸಂಹಾರಕ್ಕೆ ಹೋಗು, ಅದು ಹಿತ್ತಲ ಬಾಗಿಲಿಂದ ಹೋಗಬಾರ್ದು, ಹಿತ್ತಲ ಬಾಗಿಲಿಂದ ಹೋಗಬಾರದು, ತಲಬಾಗಿಲಿಂದ ಹೋಗಬೇಕು, ಸೂರ್ಯೋದಯ ಆದ ಮೇಲೆ ಹೋಗಬೇಕು, ಇವೆಲ್ಲ ನಿಯಮಗಳಿವೆ. ಅಂದ್ರೆ ಅಯ್ಯೋ ನಾವು ಟ್ರೈನ್ ಇಳಿತೀವಿ ಮಧ್ಯರಾತ್ರಿಯಲ್ಲಿ ನಮ್ಮ ಬಳಗದ ಮನೆಗೆ ಹೋಗಬಾರ್ದ ಅಂದ್ರೆ ಅದಕ್ಕೆ ಹೇಳಿಲ್ಲ, ಸಾಮಾನ್ಯವಾಗಿ ಅರ್ಧರಾತ್ರಿ ಹೊತ್ತು ಹೋಗಬೇಡಿ ಅಂತ. ಮಾರ್ಗಮಾಣ ಬಹಿಷ್ಠಂತಹ ಸೋಶೋಕ ವನಿಕಾತಲೆ ದದರ್ಶ ಶಿಂಶುಪ ವೃಕ್ಷ ಮೂಲಸ್ಥಿತ ರಮಾಕೃತಿ. ಅಲ್ಲಿಗೆ ಬಂದು ತುಂಬಾ ಹುಡುಕದರಂತೆ ಹೇಳ್ತಾರೆ ಸುಂದರಕಾಂಡದಲ್ಲಿ. ಇದು ಮಧ್ವರಾಯರು ಕೊಟ್ಟ ಸುಂದರಕಾಂಡ ತಾತ್ಪರ್ಯದಲ್ಲಿ. ರಾಮಾಯಣದ ಸುಂದರಕಾಂಡದಲ್ಲಿ ತುಂಬಾ ಹುಡುಕ್ತಾನೆ ಹನುಮಂತ. ಎಷ್ಟು ಹುಡುಕ್ತಾರೆ ಅಂದ್ರೆ ನೋಡೋರಿಗೆಲ್ಲ ಅಯ್ಯೋ ಹನುಮಂತನಿಗೆ ಗೊತ್ತೇ ಆಗ್ತಾ ಇಲ್ಲ ಎಂಬೋ ರೀತಿಯಲ್ಲಿ ಹುಡುಕಿದ. ಅಲ್ಲಿ ಹೇಳ್ತಾರೆ ರಾವಣಾಸುರನನ್ನು ನೋಡುತ್ತಾನೆ. ರಾವಣಾಸುರ ಸುತ್ತು ಎಲ್ಲಾ ಸ್ತ್ರೀಯರೆಲ್ಲ ಬಿದ್ದಿದ್ದಾರೆ, ಕುಡಿದು ಎಲ್ಲ ಮಾಡಿ ಬಿದ್ದಿದ್ದಾರೆ. ಅವರನ್ನು ನೋಡಿ ತನ್ನ ಮನಸ್ಸು ಚಂಚಲ ಆಗಿಲ್ಲ ಅಂತ ಸಂತೋಷ ಪಡ್ತಾನೋ ಇದ್ದಾನೆ. ಹಾಗೆ ಮಂಡೋದರನ್ನು ನೋಡಿ ಸೀತೆಯೇನೋ ಅಂದುಕೊಂಡಂತೆ. ಆಮೇಲೆ ಇಲ್ಲ ಇಲ್ಲ ಸೀತೆ ಆಗ್ಲಿಕ್ಕಿಲ್ಲ, ಹನುಮಂತನಿಗೆ ಗೊತ್ತಿಲ್ವಾ ಅಂದ್ರೆ ಸರಿ ನಮ್ಗಿಲ್ಲ. ಇಲ್ಲಿ ನಾಟಕ ಆಡಿದ್ರೆ ಹೊರಗೆ ನಾಟಕ ಆಡಬೇಕು, ಮನಸ್ಸಿನೊಳಗೆ ಅಂದುಕೊಂಡದ್ದು ದೈತ್ಯರಿಗೆ ಹೇಗೆ ಗೊತ್ತಾಗುತ್ತೆ? ಅವರಲ್ಲೂ ಹೊಕ್ಕು ನೋಡ್ತಾ ಇರ್ತಾರೆ, ಏನು ಏನ್ ಅನ್ಕೊಳ್ತಾ ಇದ್ದಾರೆ, ಏನ್ ಮಾಡ್ತಾರೆ, ಅವರಿಗೆ ಗೊತ್ತಾಗುವಂತೆ ಮಾಡುತ್ತಾ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮಧ್ವರಾಯರು ಅಂತಾಗಿ ಮುಂದೆ ಬರಲೇಬೇಕು. ಮಧ್ವರಾಯರು ಅಂತಾಗಿ ಮುಂದೆ ಬಂದಾಗ ಅವರು ಹೇಳಿಕೊಳ್ತಾರೆ ಏನಂತ, ನಾನೇ ವಾಯು ಅಂತ. ವಾಯು ಅಂದ್ರೆ ಹನುಮಂತ, ಹನುಮಂತನೇ ಮಧ್ವರಾಯರು. ಅಯ್ಯೋ ಈ ಹನುಮಂತನ ಪರಾಕ್ರಮ ನಾನು ನೋಡಿದ್ದಲ್ವಾ, ಅಲ್ಲಿ ಎಲ್ಲಾ ಕಡೆ ಸೀತಾದೇವಿಗಾಗಿ ಹುಡುಕಿ ಹುಡುಕಿ ತಲೆಕೆಟ್ಟಂತೆ ಇದ್ದವ, ಅದೆಲ್ಲ ಮಧ್ವರಾಯರು. ಅಯ್ಯೋ ರಾಮ ಅಂತ ಹೋಗಿಬಿಡುತ್ತಾರೆ ಮಧ್ವರಾಯರನ್ನು ನೋಡಿ. ಮಧ್ವರಾಯರು ತಮ್ಮ ಸ್ವರೂಪ ಹೇಳಿಕೊಂಡದ್ದು ಯಾಕೆ ಅಂದ್ರೆ ದೈತ್ಯರಿಗೆ ಅದೇ ತರ ಕನ್ಫರ್ಮೇಶನ್ ಬರಬೇಕು ಅಂತಾನೆ ಹಾಗೆ ಮಾಡಿ ಹೋಗ್ತಾ ಇದ್ದಾರೆ. ಸರಿ. ಕೊನೆಗೆ ಅಶೋಕ ವನಿಕಾ ತಲೆ, ಅಶೋಕ ಶಿಂಶುಕ ವೃಕ್ಷದ ಅಶೋಕ ವನದಲ್ಲಿ ಶಿಂಶುಕ ವೃಕ್ಷ, ಆ ವೃಕ್ಷದ ಬುಡದಲ್ಲಿ ಇರತಕ್ಕಂಥ ಸೀತೆಯನ್ನು ನೋಡಲಿಲ್ಲ, ರಮಾಕೃತಿ ಸೀತೆಯ ಆಕೃತಿಯನ್ನ ನೋಡಿದರು. ಆ ಶಬ್ದಗಳು ನೋಡಬೇಕಾಗ್ತದೆ ಇಲ್ಲಿ. ಸೀತಾಕೃತಿ ಅಂತ ಯಾಕೆ ಅಂತ ಹೇಳಿದರೆ, ಸೀತಾದೇವಿ ಅಗ್ನಿದೇವರ ಮೂಲಕ ಕೈಲಾಸ ಪರ್ವತದಲ್ಲಿ ರುದ್ರದೇವರಿಂದ ಪೂಜಾ ತಗೊಳ್ತಾ ಇದ್ದಾಳೆ ಅಂತ ಹೇಳುತ್ತಾರೆ. ಹಾಗಾದ್ರೆ ಇಲ್ಲಿ ಬಂದದ್ದು ಯಾರು ಅಂದ್ರೆ, ಸೀತೆಯಂತೆ ಆಕೃತಿ ಇರುವ ಆಕೃತಿ ಬಂತು ಅಂತ ಹೇಳ್ತಾರೆ. ಇದನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಅಗ್ನಿದೇವರು ಸೀತಾದೇವಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಆ ರಾವಣಾಸುರನ ಹತ್ರ ಬಂದು, ಇವಳು ಸೀತೆಯಲ್ಲ ವಿಪ್ರಭಾರ್ಯ, ಸೀತೆ ನನ್ನತ್ತಿದ್ದಾಳೆ ಅಂತ ವೇದವತಿಯನ್ನ ಕರೆಸಿದರು. ಇಲ್ಲೇನು ಸೀತಾ ಆಕೃತಿ ಅಂತ ಹೇಳ್ತಾರಲ್ಲ ಗೊಂಬೆ ಅಂತ ಅಂದ್ರೆ, ಸೀತಾಕೃತಿ ಎಂಬ ಶಬ್ದಗಳು ಚೆನ್ನಾಗಿ ಹೇಳ್ತಾರೆ. ಅಗ್ನಿದೇವರು ತಮ್ಮ ಶಕ್ತಿಯಿಂದ ಏನು ಮಾಡಿದ್ರು, ಈ ವೇದವತಿ ದೇವಿಯ ಆಕೃತಿ ಹೇಗೆ ಮಾಡಿದ್ರು ಅಂದ್ರೆ, ಸೀತಾಕೃತಿಯಂತೆ ಮಾಡಿದರಂತೆ. ಅದೊಂದು ರಹಸ್ಯವನ್ನು ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣದಲ್ಲಿ. ವೇದವತಿ ದೇವಿಯ ರೂಪವನ್ನ ಸೀತಾದೇವಿಯ ರೂಪದಂತೆ ಆಗುವಂತೆ ಮಾಡಿ ಕಳಿಸಿಕೊಟ್ರು. ಅಷ್ಟೇ ಅಲ್ಲ, ಅಲ್ಲಿರುವ ಎಲ್ಲವನ್ನ ತಾಕತ್ತನ್ನು ತಡೀಲಿಕ್ಕಾಗಿ ಇಂದ್ರದೇವರು ಆಕೆಯಲ್ಲಿ ಆವಿಷ್ಟರಾದರು. ಅಷ್ಟೇ ಅಲ್ಲದೆ ಸೀತಾದೇವಿಯು ಒಂದು ರೂಪದಿಂದ ಅಲ್ಲಿ ನಿಂತ್ಲು ಅಂತ ಇಷ್ಟು ಹೇಳ್ತಾರೆ. ಆದರೆ ಆಕೃತಿ ಮಾತ್ರ ಯಾರದ್ದು, ಸೀತಾದೇವಿದಲ್ಲ ವೇದವತಿ ದೇವಿದೆ ಅಂತ ಪಟ್ಟದಾಗಿ ಆಗುತ್ತೆ. ಅಲ್ಲಿ ಸೀತಾಕೃತಿ ಎಂದು ಕೂಡ ಒಂದು ಗೊಂಬೆ ರೋಬೋಟ್ ತರ ಅದು ಮಾಡಿಟ್ರು ಅಂತ ತಿಳಿಯಬೇಡಿ. ಸೀತಾದೇವಿಯ ಆಕೃತಿಯಂತೆ ಇರುವ ಆಕೃತಿ ಹೊಂದಿದ ವೇದವತಿಯನ್ನ ಕಳಿಸ್ತಾ ಇದ್ದಾರೆ. ಹಾಗೆ ನೋಡ್ತಾ ಇದ್ದಾರೆ. ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಸದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಸ್ಯ ಸಂವಿಧಂ. ನಂತರ ರಾಮಚಂದ್ರ ಅವನಿಗೆ ಗೊತ್ತಿಲ್ವಾ ಸೀತೆ ಎಲ್ಲಿದ್ದಾಳೆ ಅಂತ, ನರಲೋಕದ ವಿಳಂಬನೆ ಮಾಡುತ್ತಾನೆ. ನಾನು ಮನುಷ್ಯನಂತೆ ಹುಟ್ಟಿ ಬಂದಿದ್ದೇನೆ, ಮನುಷ್ಯನಂತೆ ಇರ್ತೇನೆ ಅಂತ ತಾನು ಮಾಡಿ ನೋಡಿಸಿದನಲ್ಲ. ಅದರಂತೆ ಹನುಮಂತ ಕೂಡ ರಾಮನ ಇಂಗಿತವನ್ನ ಚೆನ್ನಾಗಿ ತಿಳಿದಂತ ಹನುಮಂತ ತಾನೂ ಕೂಡ ಹಾಗೆ ಚೇಷ್ಟೆಗಳನ್ನ ಮಾಡುತ್ತಾ ಇದ್ದಾನೆ. ಅಂದರೆ ಎಲ್ಲಾ ಮಾತುಕತೆಗಳನ್ನ ಹಾಕಿ ಸರಿ ಮಾತಾಡೋದನ್ನ ಇವರು ಮಾತ್ರ ದೈತ್ಯರೆಲ್ಲ ನೋಡುತ್ತಾ ಇದ್ದಾರೆ. ಅವರಿಗೆ ತಕ್ಕಂತೆ ಇವರು ಪ್ರವರ್ತನೆ ಮಾಡುತ್ತಾ ಇದ್ದಾರೆ. ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯ ಮದಾತ್ತಕಃ, ಇವರ ಚೇಷ್ಟೆಗೆ ತಕ್ಕಂತ ಚೇಷ್ಟೆ ಆಕೆಗೆ ಇತ್ತು. ಅಂದರೆ ಇನ್ನೊಬ್ಬರಿಗೆ ಗೊತ್ತಾಗಬಾರದು, ಆ ರೀತಿಯಾಗಿ ಸೀತಾದೇವಿ ಕೂಡ ಸೀತಾ ಆಕೃತಿ ಆಕೆಯೂ ಪ್ರವರ್ತನೆ ಮಾಡ್ತಾ ಇದ್ರು. ಆಕೆಗೆ ಅಂಗುಲೀಯಂ ಅದಾತ್ತತಃ, ರಾಮಚಂದ್ರನ ಅಂಗುಲೀಯಕವನ್ನ ಕೊಡತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಸೀತಾದೇವಿ ಕೈಲಾಸದಲ್ಲಿರುವುದಾದರೆ ಈಕೆ ಮೇಲೆ ಸೀತಾದೇವಿಯ ಆಭರಣ ಹೇಗ್ ಬಂತು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭೂಷಣಾನಿ ದುಧಾ ಭೂತ್ವ ತಾನ್ಯೇ ವಾಸಂ ತಥೈವ ಚ. ಸೀತಾದೇವಿಯ ಆಭರಣಗಳು ಎರಡು ರೀತಿಯಾಗಿತ್ತು, ಎರಡು ಸೆಟ್ ಆಯಿತಂತೆ. ಒಂದು ಸೀತಾದೇವಿ ಮೇಲೆ ಇದೆ, ಇನ್ನೊಂದು ಈ ಆಕೃತಿಯ ಮೇಲೂ ಅದೇ ಆಭರಣಗಳು ಬಂತು ಅಂತ ಹೇಳುತ್ತಾರೆ. ಅಥ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧರು, ರಾಮದೇವರಿಗೆ ಕೊಡ್ಲಿಕ್ಕಾಗಿ ಆಕೆ ಒಳ್ಳೆ ದಿವ್ಯವಾದ ಚೂಡಾಮಣಿ ರತ್ನವನ್ನ ಕೊಡ್ತಾ ಇದ್ದಾಳೆ ಹನುಮಂತನಿಗೆ. ಅಷ್ಟೇ ಅಲ್ಲ, ನಾನು ರಾಮನಿಂದ ಬಂದಿದ್ದೇನೆ ಅಂತ ತಿಳಿಸಿಕೊಡಬೇಕಾದರೆ ಅಂಗುಲಿಯ ಕೊಟ್ಟರೆ ಸಾಕಾ? ಇಲ್ಲ, ಸೀತೆಗೂ ರಾಮನಿಗೂ ಮಾತ್ರ ಗೊತ್ತಿರುವಂತಹ ವಿಷಯಗಳು ಹನುಮಂತ ರಾಮಚಂದ್ರ ಹೇಳಿ ಕಳಿಸಿದ್ದ. ಅದಕ್ಕೆ ಸೀತಾದೇವಿಗೆ ನಂಬಿಕೆ ಬರುವಂತಾಯಿತು ಮೇಲ್ನೋಟಕ್ಕೆ ಎಲ್ಲರಿಗೂ. ಓಹೋ ಹೀಗೆ ಅಂತ. ಯದ್ಯಪಿ ಏತನ್ನ ಪಶ್ಯಂತಿ ನಿಷಾಚರ ಗಣಸ್ತುತೆ ದ್ಯುಲೋಕ ಶಾರಣ ಸರ್ವೇ ಪಶ್ಯಂತಿ ಋಷೇವಚ. ಅಲ್ಲಿ ರಾಕ್ಷಸರ ಗುಂಪುಗಳಿಗೆ ಇದೇನು ಕಾಣಿಸ್ತಾ ಇದ್ದಿಲ್ಲ, ಆದರೆ ಈ ಅಂತರಿಕ್ಷದಲ್ಲಿ ಸಂಚಾರ ಮಾಡತಕ್ಕಂತಹ ದೇವತೆಗಳಿಗೆ ಋಷಿಗಳಿಗೆ ಇದೆಲ್ಲ ಕಾಣಿಸ್ತಾನೆ ಇತ್ತು. ಅವರಿಗೆ ವಿಡಂಬನೆಗಾಗಿ ಈ ರೀತಿಯಾಗಿರತಕ್ಕಂಥ ಒಂದು ಚೇಷ್ಟೆ ಮಾಡಿದ್ರು. ಅಷ್ಟೇ ಅಲ್ಲ, ಪಶ್ಯತಾಂ ಕಲಿಮುಖ್ಯಾನ, ಅಲ್ಲಿರತಕ್ಕಂಥ ರಾಕ್ಷಸರಿಗೆ ಗೊತ್ತಾಗಲಿಲ್ಲ, ದೈತ್ಯರೆಲ್ಲ ಕಲಿ ಮೊದಲಾದವರು ನೋಡ್ತಾನೇ ಇದ್ರು, ಅವರಿಗಾಗಿ ವಿಡಂಬನೆಯನ್ನು ಮಾಡಿದ್ರು, ವಂಚನೆಯನ್ನ ಮಾಡಿದ್ರು. ಅದ್ಯಾಕೆ ಹಾಗೆ ಮಾಡಬೇಕು ಅಂದ್ರೆ, ಅವರಿಗೆ ಸಾಧನೆ ಆಗಬೇಕಲ್ಲ, ದುಷ್ಟರಿಗೆ ದುಷ್ಟವಾದ ರೀತಿಯಲ್ಲೇ ಸಾಧನೆ ಆಗಬೇಕು, ಸಜ್ಜನರಿಗೆ ಒಳ್ಳೆಯದಾದ ರೀತಿಯಲ್ಲಿ ಸಾಧನೆ ಆಗಬೇಕು ಅಂತ ಆ ರೀತಿ ಮಾಡುತ್ತಾ ಇದ್ದಾರೆ. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿಮತಾಂಬರ. ಹನುಮಂತ ನೋಡ್ತಾ ಇದ್ದಾರೆ, ಕೆಲಸ ಆಯಿತು, ಇನ್ನು ಮೇಲೆ ನನ್ನ ಪರಾಕ್ರಮ ತೋರಬೇಕು ಅಂತ ಚೂರು ಸಂಕಲ್ಪ ಮಾಡುತ್ತಾ ಇದ್ದಾರೆ. ಇಲ್ಲಿ ಹೇಳುತ್ತಾರೆ, ಬಂದದ್ದು ಒಬ್ಬನೇ, ಅವರ ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ, ಅಂಥವ್ರು ಏನಾದರೂ ಮಾಡಿದರೆ ತನ್ನ ಗತಿ ಏನು? ಬಂದವ ಹಾಗೆ ಹೊರಡಬಹುದಲ್ಲ, ಇಲ್ಲ ನನಗೆ ಯಾರ ಹೆದರಿಕೆ ಇಲ್ಲ, ನನ್ನ ಮುಂದೆ ಯಾರು ಏನೂ ಅಲ್ಲ ಅವರು ಅಂತ ತೋರಿಕೊಡ್ಲಿಕ್ಕೆ, ಜಗತ್ತಿಗೆ ತೋರಿಕೊಡ್ಲಿಕ್ಕೆ ಹನುಮಂತ ಸಂಕಲ್ಪ ಮಾಡುತ್ತಾ ಇದ್ದಾರೆ. ಮಾಡಿ ಅಥವನಂ ಅಖಿಲಂ ತದ್ರಾವಣಸ್ಯಾವಲಂಬ್ಯ ಕ್ಷಿತುರುಹಮಿಮೇಕಂ ವರ್ಜಯಿತ್ವಾ ಶುವೀರ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿ ರವನಾದಿ ತೋರಣಂ ಚಾರುರೂಹ. ಒಂದು ಕ್ಷಣದಲ್ಲಿ ರಾವಣನ ಇಡೀ ವನವನ್ನೆಲ್ಲ ಧ್ವಂಸ ಮಾಡುತ್ತಾ ಇದ್ದಾರೆ ಹನುಮಂತ. ರಕ್ಷಣೆ ಮಾಡುವವರೇ ಅದನ್ನು ಧ್ವಂಸ ಮಾಡಬೇಕಂದ್ರೆ ಎಷ್ಟು ಕಾಲ? ನಂತರ ಆ ರಾಕ್ಷಸರನ್ನೆಲ್ಲ ನಾಶ ಮಾಡಬೇಕು, ರಾಮಚಂದ್ರ ಬಂದಾಗ ಈ ಅರ್ಧ ಸೈನ್ಯ ಸತ್ತೋಗಿರಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರದು ಅಂಥೇಳಿ ಮೊದಲೇ ಅದನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಹನುಮಂತ ವಿಶೇಷವಾಗಿ ಹೆಚ್ಚಾಗಿ ಸಿಂಹನಾದ ಮಾಡುತ್ತಾ ಆ ತೋರಣ ಪ್ರಾಕಾರ ಸಿಂಹ ತೋರಣವನ್ನ ಏರಿ ಕೊಡ್ತಾ ಇದ್ದಾರೆ. ನಂತರ ಈ ಹನುಮಂತನ ಈ ಧ್ವಂಸ ಕಾರ್ಯಕ್ರಮವನ್ನು ನೋಡಿ ಅಸಶೃಣೋದ್ದಶಾನನ ಕಪಿಂದ ಚೇಷ್ಟಿತಂ ಪರಂ ವಿದೇಶ ಕಿಂಕರಾನ್ ಬಹೂನ್ ಕಪಿರ್ನ ಗೃಹ್ಯತಾಮಿತಿ. ರಾವಣಾಸುರನ ಕಿವಿಗೆ ಬಿತ್ತು, ದೊಡ್ಡ ಕಪಿ ಬಂದಿದೆ, ಎಲ್ಲ ವನವನ್ನೆಲ್ಲ ಧ್ವಂಸ ಮಾಡಿದೆ, ಅದನ್ನು ಹಿಡಿಬೇಕು ಅಂತ ಹೇಳಿದ ಕೂಡಲೇ ಎಲ್ಲರನ್ನ ಕಳಿಸಿಕೊಡುತ್ತಾ ಇದ್ದಾನೆ. ತುಂಬಾ ಜನ ಕಿಂಕರರನ್ನ ಆ ಕಪಿಯನ್ನ ಹಿಡಿಕೊಂಡು ಬನ್ನಿ, ಎಲ್ಲರೂ ಬರ್ತಾ ಇದ್ದಾರೆ. ಹೇಗಿದ್ದಾರೆ? ಸಮಸ್ತಶಃ ವಿಮೃತ್ಯವಹ, ಒಬ್ಬರಿಗೂ ಮೃತ್ಯುವಿಲ್ಲ, ಎಲ್ಲರೂ ಕೂಡ ವರಾಧರಸ್ಯ ಕಿಂಕರಾಹ, ರುದ್ರದೇವರು ಅವರಿಗೆ ವರ ಕೊಟ್ಟಿದ್ದರಂತೆ, ಆ ವರವರದಿಂದ ಎಲ್ಲರೂ ಕೊಬ್ಬಿದ್ದಾರೆ. ಸಮಾಸದನ್ ಮಹಾಬಲಂ ಸುರಾಂತರಾತ್ಮನಂಗಜಂ. ಇಲ್ಲಿ ಹೇಳುತ್ತಾರೆ ಎಲ್ಲರೂ ಕೂಡ ಆ ದೇವತೆಗಳ ನಿಯಾಮಕರಾದಂತಹ ವಾಯುದೇವರ ಪುತ್ರರಾದ ಮಹಾ ಹನುಮಂತ ಮಹಾಬಲಶಾಲಿ ಆತನನ್ನ ಮುತ್ತಿದರು ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸರು ತುಂಬಾ ಸುಂದರವಾದ ಒಂದು ದೃಷ್ಟಾಂತ ಕೊಡುತ್ತಾರೆ. ಒಂದು ಕಡೆ ಆನೆ ಇದೆ, ಆನೆ ಇದೆ, ಇನ್ನೊಂದು ಕಡೆ ಇರುವೆಗಳ ಗುಂಪು ಆನೆಯಷ್ಟಿದೆ. ಆನೆಯಷ್ಟೇ ಇರುವೆಗಳ ಗುಂಪೆಲ್ಲ ಸೇರಿದೆ, ಒಂದು ಕಡೆ ಆನೆ ಇದೆ, ಎರಡರ ಬಲ ಸಮಾನವ? ಎಷ್ಟೇ ಇರುವೆಗಳು ಸೇರಿದರೂ ಆನೆಯ ಬಲದಷ್ಟು ಬರುತ್ತಾ? ಅದರ ಚೂರೂ ಬರಲ್ಲ. ಹಾಗೆ ಹನುಮಂತನ ಮುಂದೆ ಹನುಮಂತ ಎಷ್ಟಿದ್ದಾನೋ ಆತನಿಗೆ ಕೋಟಿ ಕೋಟಿ ಪಟ್ಟು ಇರುವುಗಳೆಲ್ಲ ಬರುತ್ತಾ ಇವೆ. ಒಂದು ಏಟ್ ಹಾಕಿದ್ರೆ ನಮ್ಮ ಮುಂದೆ ಸುತ್ತು ಇರುವೆಗಳ ಗುಂಪೆಲ್ಲ ಹುತ್ತೆದ್ರೆ ನಮಗೇನಾದರೂ ಹೆದರಿಕೆ ಆಗುತ್ತಾ? ಏಟ ಕಾಲು ಹಾಕಿದ್ರೆ ಎಲ್ಲಾ ಸತ್ತೋಗ್ತಾ ಬರುತ್ತೆ. ಅಂದ್ರೆ ಹನುಮಂತನಿಗೆ ಅಷ್ಟು ಸುಲಭ ಆಯ್ತು ಅವ್ರನ್ನ ಕೊಲ್ಲೋದು. ನಮಗೆ ಅಯ್ಯೋ ಅಪರಾಕ್ಷಸರನ್ನ ಎಷ್ಟು ಕಷ್ಟಪಟ್ಟು ಕೊಂದರು, ಇಲ್ಲೇ ಇಲ್ಲ. ಇರುವೆಗಳನ್ನು ಕೊಲ್ಲಬೇಕಾದ್ರೆ ನಮಗೇನೋ ಕಷ್ಟ ಇರುತ್ತಾ? ಏನೂ ಇಲ್ಲ. ಎಷ್ಟು ಜನ ಬಂದ್ರು? ಅಶೀತಿ ಕೋಟಿ ಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. ಹೇಳ್ತಾರೆ 80 ಕೋಟಿ ಜನ ಬಂದ್ರಂತ. ಅಶೀತಿ ಕೋಟಿ ಯೂಥಪಂ ಪುರಸ್ಸರ ಅಷ್ಟಕಾಯುತಂ, 80,000 ಭಟಾಗ್ರೇಸರಂತ ಮಹಾಪರಾಕ್ರಮಶಾಲಿಗಳು, 80 ಕೋಟಿ ಜನ ಇದ್ದಾರೆ. ಎಲ್ಲ ಸೈನ್ಯ ಎಲ್ಲರೂ ಬರ್ತಾ ಇದ್ದಾರೆ, ನಾನಾ ಆಯುಧ ಸಮೂಹಗಳು ಅಂದ್ರೆ ಹೇಳ್ತಾರೆ ಅನೇಕ ಹೇತಿ ಸಂಕುಲಂ, ಆಯುಧಗಳು ನಾನಾ ರೀತಿ ಹಿಡ್ಕೊಂಡು ಆ ಹನುಮಂತನ ಸುತ್ತೂ ಬರ್ತಾ ಇದ್ದಾರೆ. ಅಂದರೆ ಅವರೆಲ್ಲ ಹನುಮಂತನ ಮುಂದೆ ಇರುವೆಗಳೇ ಇಲ್ಲ ಅಂದಿಲ್ಲ, ಒಬ್ಬೊಬ್ಬರು ಮಹಾಪರಾಕ್ರಮಶಾಲಿಗಳು, ಇಂದ್ರದೇವರನ್ನೂ ಹೆದರಿಸಬಲ್ಲಂಥ ಮಹಾಪರಾಕ್ರಮಶಾಲಿಗಳು ಅವರು ಹನುಮಂತನ ಮುಂದೆ ಇರುವೆಗಳಾದರು ಎಂಬುದು ನೋಡಬೇಕು. ಸಮಾವೃತ ತಥಾಯುಧೈ ಸತಾಡಿತಶ್ಚ ತೈರ್ಭೃಶಂ ಚಕಾರತಾನ್ ಸಮಸ್ತ ಸ್ಥಳ ಪ್ರಹಾರ ಚೂರ್ಣಿತ. ಎಲ್ಲರೂ ಸುತ್ತು ಸೇರಿದ್ದಾರೆ, ಅವರ ಕೈಗಳಲ್ಲಿರುವ ಎಲ್ಲಾ ಆಯುಧ ಹನುಮಂತನ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ. ಹೇಗಿತ್ತದು ಅಂದರೆ ನಮಗದ ಅರ್ಥ ಆಗ್ಬೇಕು ಅಂದ್ರೆ ಹೇಗಾಗಬೇಕು? ನೀವೇ ನಿಂತಿದ್ದೀರಾ, ಚಿಕ್ಕ 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 ಹುಡುಗರೆಲ್ಲ ಸೇರಿದ್ದಾರೆ ಸುತ್ತು, ಎಲ್ಲಾರು ಸೇರಿ ಈ ಕಡ್ಡಿ ಬೆಂಕಿ ಕಡ್ಡಿ ಇರುತ್ತಲ್ಲ ಎಲ್ಲ ಹಿಡ್ಕೊಂಡಿದ್ದಾರೆ, ಅದನ್ನೇ ನಿಮ್ಮ ಮೇಲೆ ಎಲ್ಲರೂ ಹಾಕಿದೆ. ನಿಮ್ಗೇನಾಗತ್ತ? ಏನು ಆಗಲ್ಲ. ಎಷ್ಟು ಡಬ್ಬಿ ಸುರಿದ್ರೆ ನಿಮ್ಗೇನಾಗುತ್ತೆ? ಹನುಮಂತನ ಮೇಲೆ ಅವ್ರು ಹಾಕಿದ್ದೆಲ್ಲ ತಗಲ್ತಾನೆ ಬಿದ್ದು ಹೋಗ್ತಾರೆ, ಏನೂ ಆಗ್ತಾ ಇಲ್ಲ. ಇನ್ನ ಅವರೆಲ್ಲರನ್ನು ಕೂಡ ತಲಪ್ರಹಾರ ಚುರ್ನಿತಾನ್ ಕೈಯಿಂದ ಹೊಡೆದೇ ಎಲ್ಲರ ಸಂಹಾರ ಮಾಡಿಬಿಡ್ತಾ ಇದ್ದಾರೆ. ಪುನಶ್ಚ ಮಂತ್ರಿ ಪುತ್ರ ಕಾನ್ ಸ ರಾವಣ ಪ್ರಚೋದಿತಾನ್ ಮಮದ್ದ ಸಪ್ತ ಪರ್ವತ ಪ್ರಭಾನ್ವರಾಭಿರಕ್ಷಿತಾನ್. ಇನ್ನ ಏಳು ಜನ ಮಂತ್ರಿ ಪುತ್ರರು ಅವರೆಲ್ಲರೂ ಬರ್ತಾ ಇದ್ದಾರೆ, ಭೀಕರವಾಗಿರತಕ್ಕಂಥವರು. ವರಾಭಿರಕ್ಷಿತಾನ್ ಬ್ರಹ್ಮದೇವರ ವರ, ರುದ್ರದೇವರ ವರ ಒಬ್ಬೊಬ್ಬರಿಗೂ ಬಂದಿದೆ. ಎಲ್ಲರೂ ತಪಸ್ಸು ಮಾಡಿದವರು ನೋಡಿ, ಎಲ್ಲರೂ ತಪಸ್ಸು ಮಾಡಿದವರೇ ದುಷ್ಟರಾಗಿದ್ದಾರೆ. ಅಂದ್ರೆ ತಪಸ್ಸಲ್ಲಿರುತ್ತೋ ಅಲ್ಲಿ ಒಳ್ಳೆತನ ಇರುತ್ತೆ ಎಂದು ಭ್ರಾಂತಿಗೆ ಒಳಗಾಗಬೇಡಿ. ದುಷ್ಟತನದಿಂದಲೂ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಬ್ಬರು ಹಾಳಾಗಲಿ ಅಂತ ತಪಸ್ಸನ್ನು ಮಾಡುವವರು ತುಂಬಾ ಜನ ಇರ್ತಾರೆ. ಅವರು ತುಂಬಾ ಚೆನ್ನಾಗಿ ವ್ರತ ಮಾಡಿದ್ರು, ಅನುಷ್ಠಾನ ಮಾಡಿದ್ರು, ಎಲ್ಲರಿಗೂ ದಾನ ಕೊಟ್ಟರು. ಹೌದಾ, ನಾವೇನ್ ಕಡಿಮೆ? ಏನು ನಾವು ಮಾಡೋಣ. ಬಂದವರು ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮನ್ನ ಅಲ್ಲಿ ಹೋಗಿದ್ರಲ್ಲ ನೀವು. ಏ, ಅವ್ರದ್ದೇನಿಲ್ಲ, ನೀವೇ ಚೆನ್ನ. ಹೌದಾ, ಸರಿ. ಅದೇ ಹೇಳ್ತಾ ಇದ್ದಾರೆ, ಏಳು ಜನ ಬರ್ತಾ ಇದ್ದಾರೆ. ಬಲಗ್ರಗಾಮಿನ ಸ್ವಧಾ ಸರ್ವ ವಾಕ್ಸು ಗರ್ವಿತಾನ್ ನಿಹತ್ಯ ಸರ್ವ ರಕ್ಷಸಾಂ ತೃತೀಯ ಭಾಗಮಕ್ಷಿಣೋತ್. ರುದ್ರದೇವರಿಂದ ಆ ವರದಿಂದ ಬಹಳ ಅಹಂಕಾರ ಇತ್ತು, ಅವರೆಲ್ಲರನ್ನು ಸಂಹಾರ ಮಾಡಿದರಂತೆ. ಅಂದರೆ ಆ ರಾಕ್ಷಸರ ಸೈನ್ಯದ 1/3 ಫೋರ್ಸ್ ಎಲ್ಲ ಕ್ಲೀನ್ ಬೌಲ್ಡ್ ಅಂತೆಲ್ಲ ಸವರ್ಬಿಟ್ರು ಹನುಮಂತ. ಯಾರ್ಯಾರಿದ್ರು ಅಂತ ಹೇಳ್ತಾರೆ, ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಕಾಶ, ಭಾಸಕರಣ ಅಂತ ಇವರೆಲ್ಲರೂ ಬಂದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಅನುಪಂ ಹರಿರ್ಬಲಂ ನಿಶಮ್ಯ ರಾಕ್ಷಸಾಧಿಪ ಕುಮಾರಮಕ್ಷಮಾತ್ಮನಸ್ಸಮಂ ಸುತಂ ನಯೋದಯತು. ಆ ಕಪಿ ಬಹಳ ಬಲವಂತನಾಗಿದ್ದಾನೆ, ಇಷ್ಟು ಜನ ಕೊಂದು ಹಾಕಿದ್ದಾನೆ ಅಂತ ತಿಳಿದುಕೊಳ್ಳೆ ಹೇಳ್ತಾ, ಸಮಂ ಸುತಂ ನಯೋದಯತು, ತನಗೆ ಸಮಾನವಾದ ಪರಾಕ್ರಮ ಇರುವಂತಹ ಯಾರು? ತನ್ನ ಮಗ ಅಕ್ಷಯ ಕುಮಾರನನ್ನ ಕಳಿಸಿಕೊಡ್ತಾ ಇದ್ದ, ಅವನು ಬರ್ತಾ ಇದ್ದಾನೆ. ಸಸರ್ವಲೋಕ ಸಾಕ್ಷಿಣ ಸುತಂಶರ ಇರುವ ವರ್ಷ ಶ್ರಿತೈಹಿ ವರಾಷ್ಟ್ರಮಂತ್ರಿತೈಹಿ ನಚೈನಮಭ್ಯಚಾಲಯತ್. ಅವನು ಬಂದ, ಎಲ್ಲಾ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿದ. ಆದರೆ ಹೇಳ್ತಾರೆ, ಸರ್ವಲೋಕಸಾಕ್ಷಿಯಾಗಿರತಕ್ಕಂಥ ವಾಯುದೇವರ ಮಗ ಹನುಮಂತನ ಮೇಲೆ ಪ್ರಯೋಗ ಮಾಡಿದ್ರು, ಅವರನ್ನು ಅಲುಗಾಡಿಸಲಿಕ್ಕೂ ಸಾಧ್ಯ ಆಗಿಲ್ಲ, ಅವನ ಶಸ್ತ್ರಾಸ್ತ್ರ ಪ್ರಯೋಗವಿಲ್ಲ. ಇನ್ನ ಮುಂದೆ ಹೇಳ್ತಾರೆ, ಅಂದ್ರೆ ವಾಯುದೇವರು ಆಖಣಾಶ್ಮ ಸಮ ಅಂತ ಇವರಿಗೆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಚಾಂದೋಗ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಏನದು ಅಂದ್ರೆ, ದೈತ್ಯರು ವಾಯುದೇವರ ಮೇಲೆ ಅವರನ್ನ ಹಾಳು ಮಾಡಲಿಕ್ಕಾಗಿ ಮಾಡಿದ ಪ್ರಯತ್ನಗಳೆಲ್ಲ ಏನಾಗುತ್ತೆ ಅಂದರೆ, ದೊಡ್ಡ ಬಂಡೆಗಲ್ಲಿನ ಮೇಲೆ ಮಣ್ಣಿನ ಹೆಂಟೆಯಿಂದ ಹೊಡೆದರೆ ಆ ಮಣ್ಣಿನ ಹೆಂಟೆಯೇ ಹೇಗೆ ಪುಡಿ ಪುಡಿ ಹಾಗಾಗಬೇಕೋ ಹಾಗೆ ಹನುಮಂತನ ಮೇಲೆ ಆ ದೈತ್ಯರ ಪ್ರಯತ್ನವೆಲ್ಲ ಹಾಗಾಗಿ ಹೋಗುತ್ತೆ ವಾಯುದೇವರ ಮೇಲೆ. ಅದಕ್ಕೆ ವಾಯುದೇವರಿಗೆ ಆಖಣಾಶ್ಮಸಮ ಅಂತ ಹೆಸರು. ಸರಿ, ಅವರಿಗೆ ನಮಗೆ ಅಂದ್ರೆ, ಯಾರು ವಾಯುದೇವರ ಪಾದ ಹಿಡಿದಿರ್ತಾರೋ, ವಾಯುದೇವರ ಮೂಲಕ ಭಗವಂತನ ಉಪಾಸನೆ ಮಾಡುತ್ತಾರೋ, ಅವರ ಮೇಲೂ ದೈತ್ಯರು ಮಾಡುವ ದಾಳಿ ಹಾಗೆ ಹಾಳಾಗಿ ಹೋಗುತ್ತೆ, ಅವರು ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಂಡ ಮಧ್ಯಗಾಸುತಂ ಸಮೀಕ್ಷ ರಾವಣ ಉಪಮಂ ತೃತೀಯ ಶೇಷ ಚಾಂಶಕೋ ಬಲ ಸಹಿತ್ಯ ಚಿಂತೆಯದು. ಮಂಡೋದರಿಯ ಮಗ ಅಕ್ಷಕುಮಾರ ರಾವಣನಿಗೆ ಸಮ. ಇವನ್ ನೋಡಿ ಹನುಮಂತ ಅಂದುಕೊಳ್ತಾ ಇದ್ದಾನಂತೆ, ಈ ರಾವಣನ ಇಡೀ ಬಲದಲ್ಲಿ ಇವ ಮೂರನೇ ಅಂಶ, 1/3 ಫೋರ್ಸ್ ಇವನೊಬ್ಬನೇ. ಅವನ ಕೊಂದು ಬಿಟ್ಟರೆ ಏನಾಗುತ್ತೆ ಅಂದ್ರೆ, ರಾವಣ ಸಂಹಾರ ಮಾಡೋಣ, ರಾವಣನ್ ಡೈರೆಕ್ಟ್ ಆಗಿ ಒಂದೇ ಟ್ ಹಾಕ್ಬಿಟ್ಟು ಸತ್ತೋಗ್ಬಿಡ್ತಾ ಇದ್ದ. ಆದರೆ ನಿಧಾರ್ಯ ಏವ ರಾವಣ ಸರಾಘವಸ್ಯ ನನ್ಯಥ, ರಾಮಚಂದ್ರ ಸಭಾ ಶಬ್ದ ಮಾಡಿದ್ದಾನೆ, ರಾವಣನ ಕೊಂದು ಬಿಡ್ತೇನೆ, ಕೊಂದು ಕೊಳ್ತೇನೆ ಅಂತ. ಮತ್ತೆ ರಾಮದೇವರು ಶಬ್ದ ಮಾಡಿದಾಗ ಅವನನ್ನು ತಾನು ಕೊಂದರೆ ರಾಮದೇವರ ವರ ಸುಳ್ಳಾಗುತ್ತೆ, ಹಾಗಾಗಬಾರದು. ಇನ್ನ ಇಂದ್ರಜಿತ್ತನ ಕೊಳ್ಳೋಣ, ಅವನ ಶಕ್ತಿ ಮಿಕ್ಕವರಿಗೆ ಕಾಣಿಸಲ್ಲ. ಅಯ್ಯೋ ಏನೋ ಹೋದ ಅನ್ಕೊಂತಾರೆ. ಅವನ ಶಕ್ತಿ ನೋಡಿದ ಮೇಲೆ ಅಪ್ಪ ಇಂಥವರನ್ನ ಕೊಂದ್ರ ಅಂತ ಅನ್ನಿಸ್ಬೇಕು. ಅದು ಕೆಡ್ತಾರೆ. ಯದಿ ಇಂದ್ರಜಿನ್ಮಯ ಹತಃ ನದಸ ಶಕ್ತಿ ನಿಕ್ಷತೆ, ಇವನ ಶಕ್ತಿ ಮಿಕ್ಕವರಿಗೆ ಗೊತ್ತಾಗಲ್ಲ. ಅದಕ್ಕೆ ಅತಃ ತಯೋಸ್ಸಮಃ, ಅದಕ್ಕೆ ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ ಅಂತಾದಾಗ ಎ ಈಸ್ ಈಕ್ವಲ್ ಟು ಸಿ ಆಯ್ತಲ್ವಾ. ಅಂತ ಕಾಲಕ್ಕೆ ಆ ಮೂರರಲ್ಲಿ ಯಾವುದನ್ನು ಹೊಡೆದು ಹಾಕಿದ್ರು ಇನ್ನೆರಡು ಹೊಡೆದು ಹಾಕಿದಂತೆ ಅಂತ, ಅಷ್ಟು ಕೆಪಾಸಿಟಿ ಇವರಿಗಿದೆ ಎಂದು ಗೊತ್ತಾಗುತ್ತೆ. ಹೌದು, ಅದಕ್ಕೆ ಹೇಳ್ತಾರೆ ತಯೋಸ್ಸಮ, ಆ ಇಬ್ಬರಿಗೂ ಸಮಾನ. ಇವನು ಹೊಡೆದು ಬಿಟ್ರೆ ಅವರಿಬ್ಬರು ಉಳಿತಾರೆ, ನನಗೂ ಕೂಡ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇವರಿಗೆ ಇವನ್ನೇ ಹೊಡೆದವರು ಅವರಿಬ್ಬರನ್ನ ಹೊಡಿತಾರೆ ಅಂತ ಸುಲಭವಾಗಿ ಅರ್ಥ ಆಗುತ್ತಲ್ಲ. ಅವರಿಬ್ಬರನ್ನ ಹೊಡೆಯವರು ಬೇರೆ ಬರುತ್ತಾರೆ ಅಂತ. ಮಯ ತೃತೀಯ ಏಷ ಹನ್ಯ ತೃತೀಯ ಏಷ ಹನ್ಯತೆ ವಿಚಾರ ಚೈವ ಮಾಶು ತಮ್ಮ ಪದೋ ಪ್ರಗೃಹ್ಯ ಪ್ರಭುವೆ. ಆ ಇವನನ್ನು ಕೊಂದು ಬಿಡ್ತೇನೆ ಅಂತ ಅವನ ಕಾಲುಗಳನ್ನ ಹಿಡಿದು ಮೇಲಕ್ಕೆತ್ತಿ ಅವನನ್ನ ತಿರುಗ್ತಾ ಇದ್ದಾರೆ, ಮೇಲಕ್ಕೆ ಸುತ್ತಾಡಿಸಿಕೊಳ್ತಾ ಇದ್ದಾರೆ. ಹೇಳ್ತಾರೆ ಸಚಕ್ರವತ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ. ಹನುಮಂತ ಬಂದ ಕೂಡಲೇ ಏನೋ ಮೇಲಕ್ಕೇನಾದ್ರೂ ಮೇಲೆ ಹಾಕ್ತಾನ ಅಂತ ನೋಡ್ತಾ ಇದ್ರೆ ಕಾಲು ಹಿಡ್ಕೊಂಡು ಮೇಲೆ ಎಬ್ಬಿಸಿಬಿಟ್ಟ. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಇದೇ ನಾನು ಎಬ್ಬಿಸಿಬಿಡ್ತಾ ಇದ್ದಾನಲ್ಲ ಅಂತ. ಅವನ ಆಶ್ಚರ್ಯದಲ್ಲಿ ಇರುವಾಗಲೇನೆ ಅವನನ್ನ ಚಕ್ರದಂತೆ ತಿರುಗಾಡಿಸಿ ತಿರುಗಾಡಿಸಿ ಅದರಲ್ಲೇ ಅವನು ಆಶ್ಚರ್ಯ ಪಡ್ತಾ ಇದ್ದಾನೆ, ಸಂಭ್ರಮದಲ್ಲಿದ್ದಾನೆ. ಅಯ್ಯೋ ಇದೇನಿದು ಏನಿದು ಅಂತ ಆದರನಾಗಿದ್ದಾನೆ. ಅವರನ್ನ ಕಳಗ ಹಾಕಿ ಒಂದೇ ಹಾಕಿಬಿಡ್ತಾ ಇದ್ದಾರೆ. ಅಪೋಥಯದ್ಧರ ಕಲೆ ಕ್ಷಣೇನ ಮಾರುತೀತನು. ಇನ್ನು ಮುಂದೆ ಹೇಳ್ತಾರೆ ವಿಚೂರ್ಣಿತೆ ಧರಾತಲೆ ನಿಜೇ ಸುತೆ ಸ ರಾವಣ ನಿಶಮ್ಯ ಶೋಕ ತಾಪಿತ ತದಗ್ರಜಂ ಸಮಾಧಿಶತ್. ತುಂಬಾ ದುಃಖ ಬಂತು ರಾವಣಾಸುರನಿಗೆ, ಮಗನೇ ಸತ್ತು ಹೋದ, ತನ್ನ ಸಮಾನವಾದ ಮಗ ಸತ್ತು ಹೋದ. ಅದರಿಂದ ಏನಾದರೂ ಸರಿ ಆ ಕಪಿಯನ್ನು ಹಿಡ್ಕೊಂಡು ಬಾ ಅಂತ ಇಂದದಿತ್ತನ್ನ ಕಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಅತೇಂದ್ರ ಜನ್ಮಹಾಶರೈಹಿ ವರಾಸ್ತ್ರ ಸಂಪ್ರಯೋಜಿತೈಹಿ ತತಕ್ಷವ ನರೋತ್ತಮಂ ನಚಾಕಶ ವಿಚಾರಣೆ. ನಾನಾಸ್ತ್ರಗಳಿಂದ ಹನುಮಂತನನ್ನ ಹೊಡೆಯಲಿಕ್ಕೆ ನೋಡಿದ್ರು ಕೂಡ ಹನುಮಂತನನ್ನು ಅಲುಗಾಡಿಸಲಿಕ್ಕೆ ಆಗ್ಲಿಲ್ಲ ಯಾರಿಗೆ ಇಂದ್ರಜಿತ್ತಿಗೆ. ಹೇಳ್ತಾರೆ ಅಂದ್ರೆ ಇಂದ್ರನನ್ನ ಗೆದ್ದವ ಇಂದ್ರಜಿತ್, ಅದಕ್ಕೆ ಹೆಸರು ಇಂದ್ರಜಿತ್ ಅಂತ. ಇಂದ್ರನನ್ನ ಗೆದ್ದವ ಹಾಕಿದ ಯಾವ ಅಸ್ತ್ರಗಳಿಗೂ ಇವರಿಗೇನು ಆಗ್ಲಿಲ್ಲ. ಅಂಥ ಕಾಲಕ್ಕೆ ಚಿಕ್ಕ ಹುಡುಗ ಇದ್ದಾಗ ಸೂರ್ಯನನ್ನ ಗ್ರಹಣ ಮಾಡಲಿಕ್ಕೆ ಹೊರಟಾಗ ಇಂದ್ರದೇವರ ವಜ್ರಾಯುಧ ಪೆಟ್ಟಾದರೆ ಅವರ ಮುಖ ಹೀಗಾಯಿತು ಅಂತ ಹೇಳೋದು ಸರಿಯಾ ಅಂತ ಕೇಳ್ತಾರೆ ಅಲ್ವಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರನ್ನ ಹೊತ್ತು ತಿರುಗುವಂತಹ ಗರುಡ ದೇವರು. ಗರುಡ ದೇವರು ಎರಡು ರೂಪ, ಒಂದು ದೇವರನ್ನ ಹೊತ್ತು ತಿರುಗುವ ರೂಪ, ಇನ್ನೊಂದು ಗುರುಗಳಾದ ವಾಯುದೇವರನ್ನ ಹೊತ್ತು ತಿರುಗುವ ರೂಪ ಇದೆ. ತಮ್ಮ ಗುರುಗಳನ್ನ ಹೊತ್ತು ತಿರುಗುತ್ತಾರೆ. ಹಾಗೆ ಆ ಗರುಡ ದೇವರು ಅಮೃತ ಭಾಂಡವನ್ನ ತಾಯಿಯ ದಾಸ್ಯ ವಿಮೋಚನೆಗಾಗಿ ತರಲಿಕ್ಕೆ ಹೊರಟಾಗ ಇಂದ್ರ ದೇವರು ಅಡ್ಡಿ ಮಾಡುತ್ತಾರೆ. ಯುದ್ಧ ಆಗುತ್ತೆ ಗರುಡ ದೇವರಿಗೂ ಎಲ್ಲಾ ದೇವತೆಗಳಿಗೂ. ಅವಾಗ ಎಲ್ಲಾ ದೇವತೆಗಳು ಪ್ರಯೋಗ ಮಾಡಿದ ಅಸ್ತ್ರ ಶಸ್ತ್ರಗಳೆಲ್ಲವೂ ಕೂಡ ಚಿಕ್ಕ ಧೂವಿನ ತುಂಡ ಹಾಕಿದ್ರೆ ಅವ್ರ ಮೇಲೇನಾಗುತ್ತೆ. ಹಾಗಾಯಿತು, ಯಾರು ಏನು ಮಾಡ್ಲಿಕ್ಕಾಗಿಲ್ಲ. ಕೊನೆಗೆ ವಜ್ರಾಯುಧ ಅನ್ಕಂಪೇರಬಲ್, ಅದು ಒಂದ್ಸಲ ಬಿದ್ರೆ ಇಡೀ ಬೆಂಗಳೂರೆಲ್ಲ ಮಾರನೇ ಕ್ಷಣದಲ್ಲಿ ಪುಡಿಯಾಗಿರುತ್ತೆ, ಏನು ಒಂದು ಚೂರು ಉಳಿಯಲ್ಲ ಅಂತಹದ್ದು. ಆ ವಜ್ರಾಯುಧವನ್ನ ಗರುಡ ದೇವರ ಮೇಲೆ ಹಾಕಿದರೆ ಗರುಡ ದೇವರ ಮೈಗೆ ತಾಕಿ ಬಿದ್ದೋಯ್ತಷ್ಟೇ, ಅವ್ರಿಗೇನೂ ಆಗ್ಲಿಲ್ಲ. ಅವಾಗ ಗರುಡ ದೇವರು ಹೇಳುತ್ತಾರೆ ಇಂದ್ರದೇವರಿಗೆ, ಇಂದ್ರ ಕಷ್ಟಪಟ್ಟು ಪ್ರಯೋಗ ಮಾಡಿದೀಯಾ, ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ, ಚೂರು ನಾನು ಅದಕ್ಕೆ ಗೌರವ ಕೊಡದಿದ್ರೆ ಸರಿಯಲ್ಲ. ಆದ ಕಾರಣ ನಾನಾಗಿ ಅದರ ಪೆಟ್ಟಿನಿಂದಲ್ಲ, ನಾನಾಗಿ ಒಂದು ಗರಿಯನ್ನು ಬಿಡ್ತಾ ಇದ್ದೇನೆ, ಅದಕ್ಕೆ ಗೌರವ ಕೊಡಲಿಕ್ಕಾಗಿ ಎಂದು ಬಿಟ್ಟರು. ಅಂಥ ಒಂದು ಶಕ್ತಿ ಗರುಡದೇವರಿಗಿದ್ರೆ ಆ ವಜ್ರಾಯುಧದ ಪೆಟ್ಟು ಹನುಮಂತನಿಗಾಯಿತು, ಹನುಮಂತನ ದವಡೆಯೆಲ್ಲ ಹಾಗಾಗಿದ್ದು ವಜ್ರಾಯುಧ ಪೆಟ್ಟಿನಿಂದ ಅಂತ ಹೇಳುದು ಸರಿಯಾ ಅಂತ ಕೇಳ್ತಾ ಇದ್ದಾರೆ. ಇನ್ನ ನೋಡ್ತಾ ಇದ್ದಾರೆ ಇಂದ್ರಜಿತ್ ಹನುಮಂತನ ಕಟ್ಟಿ ಹಾಕಬೇಕಾದ್ರೆ ಏನು ಪ್ರಯೋಗ ಮಾಡಬೇಕು, ಒಂದೇ ಉಳಿತೀನಿ ಯಾವುದಿಲ್ಲ. ಅಸಾಸ್ತ್ರಮುತ್ತಮಂ ವಿಧೇಹೆ ಯುಯೋಜ ಸರ್ವದುಸ್ಸಹಂ ಸತೇನ ತಾಡಿತ ಹರಿಹಿ ವಿಚಿಂತೆಯನ್ನಿರಾಕುಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಇದ್ದಾನೆ, ಇದೊಂದೇ ಕಟ್ಟಿ ಹಾಕುತ್ತೆ ಅಂತ. ಅದು ನೋಡಿದ ಕಾಲಕ್ಕೆ ಆ ಅಸ್ತ್ರ ಬಂದು ಬಡಿತಾ ಇದೆ. ಅಂತಹ ಕಾಲಕ್ಕೆ ಹನುಮಂತ ಆಲೋಚನೆ ಮಾಡುತ್ತಾ ಇದ್ದಾರೆ, ನಾನು ಮಯ ವರ ವಿಲಂಗಿತ ಅನೇಕ ಸ್ವಯಂಭವ, ನಾನು ಅನೇಕ ಸಲ ಬ್ರಹ್ಮದೇವರ ವರದಿಂದ ಬಂದ ದೈತ್ಯರನ್ನೆಲ್ಲ ಕೊಂದು ಬಿಟ್ಟಿದ್ದೇನೆ, ಅಂದರೆ ಬ್ರಹ್ಮದೇವರ ವರವನ್ನ ಉಲ್ಲಂಘನ ಮಾಡಿದ್ದೇನೆ. ಮಯ ವರಾಹ ವಿಲಂಘಿತ ಹಿ ಅನೇಕಶಃ ಸ್ವಯಂಭವ ಸಮಾನನೀಯ ಏವಮೇ, ನಾನು ಅವ್ರಿಗೆ ಗೌರವ ತೋರಲೇಬೇಕಲ್ಲ, ನನಗಿಂತ ಪದಪ್ರಯುಕ್ತ ಹೆಚ್ಚವರು. ಆದ್ದರಿಂದ ತತಃ ಅತ್ರ ಮಾನಯಾಮ್ಯಾಮ್, ಈಗ ಆ ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ಸೂಚಿಸುವುದರ ಮೂಲಕ ಬ್ರಹ್ಮದೇವರಿಗೆ ನಾನು ಮಾನನೆಯನ್ನು ಕೊಡುತ್ತೇನೆ. ಅಷ್ಟೇ ಅಲ್ಲ, ನನ್ನ ಕಟ್ಟಿ ಹಾಕಿದ ಮೇಲೂ ಏನು ಮಾಡ್ತಾರೆ ನೋಡಬೇಕು. ಇಮೇಚ ಕುರಿಯುರತ್ರ ಕಿಂ ಪ್ರಕೃಷ್ಟ ರಕ್ಷಸಾಂಗಣ ಇತೀಹ ಲಕ್ಷ್ಯಮೇವ ಮೇ ಸ ರಾವಣ ಸದೃಶ್ಯತೆ. ಅಷ್ಟೇ ಅಲ್ಲ, ಇದಲ್ಲದೆ ನನ್ನ ಲಕ್ಷ್ಯ ಗುರಿಯಲ್ಲಿ ರಾವಣ, ಆ ರಾವಣನೂ ಕಾಣಿಸ್ತಾನೆ, ಅವನಿಗೂ ಒಂದು ಪಾಠ ಹೇಳಿಕೊಟ್ಟು ಬರಬೇಕು, ಹಾಗಾಗುತ್ತೆ ಅಂತ ತಾವು ವಿಶೇಷವಾಗಿ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ಆದರೂ ಸಿಕ್ಕಿಲ್ಲ. ಇದಂ ಸಮೀಕ್ಷ್ಯ ಬದ್ಧವತ್ ಸ್ಥಿತಂ ಕಪೀಂದ್ರ ಮಾಶುತೆ ಬಬಂಧುರನ್ಯ ಪಾಶ ಕೈ ಜಗಾಮ ಚಸ್ತ್ರಮಸ್ಯ ತತ್. ಆ ಅಸ್ತ್ರಕ್ಕೆ ಸಿಕ್ಕಿ ಬಿದ್ದವನಂತೆ ಹನುಮಂತ ಇದ್ದರೆ ಮಿಕ್ಕ ಎಲ್ಲ ರಾಕ್ಷಸರು ನೋಡಿದ್ರಂತೆ ಅಯ್ಯೋ ಸಿಕ್ಕ ಸಿಕ್ಕ ಅಂತ ಹೇಳಿ ಎಲ್ಲಾ ಸರಪಳಿಗಳು ಆದು ಇದು ಎಲ್ಲ ಪಾಶಗಳಿಂದ ಕಡತಾ ಇದ್ದಾರೆ. ಬ್ರಹ್ಮಾಸ್ತ್ರದ ಮುಂದೆ ಯಾವುದು ಮುಂದೆ ಯಾವುದು ಇಲ್ಲ. ಈಗ ಒಂದು ಕೆಲಸ ಆಗಬೇಕು, ಕೆಲಸ ಆಗಬೇಕಾದ್ರೆ ಯಾರೋ ದೊಡ್ಡವರನ್ನ ಕರೆದು ಅವರು ಬಂದ ಕೆಲಸಕ್ಕೆ ಮಾಡುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಇನ್ನೊಂದು ಫೋನ್ ಮಾಡಿ ಏನೋ ಕೆಲಸಕ್ಕೆ ಬಾರದವರಿಗೆ ಫೋನ್ ಮಾಡಿ ನೀವು ಸ್ವಲ್ಪ ಬನ್ನಿ ಅಂತ ಹೇಳಿದಾಗ ಅವರು ಬಂದು ನಾನು ಮಾಡ್ತೇನೆ ಅಂತ ಬಂದ್ರೆ ಇವರೇನ್ ಮಾಡ್ತಾರೆ, ನೀನೇ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅದೇ ತಾನೆ, ಹಾಗೆ ಹನುಮಂತನನ್ನ ಕಟ್ಟಿದಂತೆ ಇದ್ದ ಬ್ರಹ್ಮಾಸ್ತ್ರ ಇರುವಾಗ ಮಿಕ್ಕ ಎಲ್ಲಾ ಪಾಶಗಳು ಕಟ್ಟಲಿಕ್ಕೆ ಬಂದ್ರೆ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಮಾಡಿದಂತಾಯಿತು, ಅದಕ್ಕೆ ಬ್ರಹ್ಮಾಸ್ತ್ರ ಹೊರಟೇ ಹೋಯಿತು. ಅವರಿಗೆ ಕಾಣಬೇಕಲ್ಲ, ಬ್ರಹ್ಮಾಸ್ತ್ರ ಕಾಣಲ್ಲ, ಅವರ ಕಣ್ಣಿಗೆ ಕಾಣಲ್ಲ. ಅಯ್ಯೋ ಕಟ್ಟಬಿದ್ದ, ಇವರಿಗೇನು ಬರೀ ಸುಮ್ಮನೆ ನಿಂತಿದ್ದಾನೆ ಕಟ್ಟಬಿಡಬೇಕು ಅಂತ ನೋಡಿದ್ರಷ್ಟೇ ಹೊರತು ಒಂದು ಕಟ್ಟು ಮೊದಲೇ ಇದೆ ಎಂಬುದು ಅವರ ಕಣ್ಣಿಗೆ ಕಾಣುತ್ತಾ ಇಲ್ಲ. ಆದ್ದರಿಂದ ವಾಯುದೇವರ ಬ್ರಹ್ಮದೇವರ ಒಂದು ವಿಶೇಷವಾದ ಅನುಗ್ರಹ ಆಗಲಿ ಆಗ್ರಹ ಆಗಲಿ ಕಣ್ಣಿಗೆ ಕಾಣಲ್ಲ, ಕೆಲಸ ಮಾಡಿ ಮುಗಿಸಿ ಹೋಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಹನುಮಂತನಿಗೆ ಎಲ್ಲರೂ ಸೇರಿ ರಾವಣ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಅಥ ಪ್ರಗೃಹ್ಯತಂ ಕಪಿಂ ಸಮೀಪ ಮಾನ ಯಂಸತೆ ನಿಶಾಶದೇಶ್ವರಸ್ಯತಂ ಸ ಪ್ರಪೃಷ್ಟವಾನ್ ರಾವಣ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಕಪಿಂ ಪ್ರಗೃಹ್ಯ ರಾವಣನ ಹತ್ತಿರಿಗೆ ಸೆಳಕೊಂಡು ಬರ್ತಾ ಇದ್ದಾರಂತೆ. ಅವ್ರು ಸೆಳಕೊಂಡು ಬರ್ಲಿಕ್ಕಾಗುತ್ತಾ? ಹಾಗಲ್ಲ, ತನಾಗಿ ಬರ್ತಾ ಇದ್ದಾರೆ. ತನಾಗಿ ಹೇಗೆ? ಈ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅಪ್ಪ ಬಂದಿರ್ತಾನೆ, ಬಂದ ಕೂಡಲೇ ಕೈ ಹಿಡ್ಕೊಂಡು ಸೆಳ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾರೆ. ಮಕ್ಕಳಿಗಾಗತ್ತ? ಅಪ್ಪ ಸೆಡತ ನಿಂತರೆ ಮಕ್ಕಳು ಅಲ್ಲೇ ತಿರುಗ್ತಾ ಕೂತಿರ್ಬೇಕು. ಹಾಗೆ ಹನುಮಂತನ ಹಿಡ್ಕೊಂಡು ಎಲ್ಲ ಕರ್ಕೊಂಡು ಬರ್ಲಿಕ್ಕೆ ನೋಡಿದ್ದು ಆಗಿತ್ತು ಅಂತ ಹೇಳ್ತಾರೆ. ಸಮೀಪ ಮಾನಯಂಸತೆ ನಿಶಾಚಲೇಶ್ವರ ಸುತಂ ಸಪೃಷ್ಟವಾಂಶ ರಾವಣ. ಆ ರಾವಣ ಕೇಳ್ತಾ ಇದ್ದಾನೆ, ಹೇ ಕಪೇ ಕುತೋಸಿ ಕಸ್ಯವಾ ಕಿಮರ್ಥಂ ಈದೃಶಂ ಕೃತಂ. ಏ ಕಪೆ, ಎಲ್ಲಿಂದ ಬಂದೀಯ? ಯಾರ ಸಂಬಂಧಿ ನೀನು? ಕೋತಿ ಬಂದ್ರೆ ಹಣ್ಣು ತಿಂದು ಹೋಗ್ಬೇಕು, ನೀನು ಆ ಕೆಲಸ ಮಾಡಲಿಲ್ಲ. ಕೋತಿ ಯಾವುದು ಕೂಡ ತನಗೆ ಬೇಕಾದ ಹಣ್ಣು ಸಿಕ್ಕರೆ ಅದನ್ನು ಧ್ವಂಸ ಮಾಡಲಿಕ್ಕೆ ನೋಡಲ್ಲ. ನಾವು ಅಷ್ಟೇ, ನಮಗೆ ಒಳ್ಳೆ ಹಣ್ಣು ಕೊಡುವಂತಹ ಮರವನ್ನ ಹಣ್ಣು ತಿಂದು ಬೀಳಾಕ್ತೀವ? ಇಲ್ಲ, ಯಾವ ಕಪಿಯೂ ಹಾಗೆ ಮಾಡಲ್ಲ. ನೀನು ತಿನ್ನೋದು ಮಾತ್ರ ಅಲ್ಲ, ಎಲ್ಲ ಧ್ವಂಸ ಮಾಡಿದ್ದೀಯ. ಅಂದರೆ ನಿನ್ನ ಉದ್ದೇಶ ಬೇರೆ ಏನೋ ಇದೆ. ಕಿಮರ್ಥಂ ಈದೃಶಂ ಕೃತಂ? ಅವಾಗ ಹೇಳಿದಾಗ ಇತೀರಿತಃ ಸಚಾವದತ್ ಪ್ರಣಮ್ಯ ರಾಮಂ ಈಶ್ವರಂ. ಆ ರಾಮದೇವರಿಗೆ ನಮಸ್ಕಾರ ಮಾಡಿ ಹನುಮಂತ ಮಾತಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಈಶ್ವರಂ ಅಂತ ಹೇಳಿದರೆ ಆ ರಾವಣನೊಳಗೂ ಇರುವಂಥವನೇ ರಾಮಚಂದ್ರ, ತನ್ನೊಳಗೂ ಅವನೇ ಇದ್ದಾನೆ. ಆ ರಾವಣನ ಕರ್ಮಾನುಸಾರ ರಾವಣನಿಂದ ಇಂಥ ದುಷ್ಟ ಕಾರ್ಯ ಮಾಡಿಸುವಂತಹ ರಾಮಚಂದ್ರನನ್ನು ನೋಡಿ, ಹೇ ಸ್ವಾಮಿ, ನನಗೆ ಅನುಗ್ರಹ ಮಾಡು, ಇವನನ್ನ ಸಂಹಾರ ಮಾಡುವಂತಹ ನಿನ್ನ ಸಾಮರ್ಥ್ಯ ಅವನಿಗೆ ತೋರುವಂತಾಗಲಿ ಅಂತ ಹನುಮಂತ ಪ್ರಾರ್ಥನೆ ಮಾಡಿದ ಎಂಬಲ್ಲಿಗೆ ಶ್ರೀಕೃಷ್ಣ.